हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहम् वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। गोपप्रकरसङ्काशं गोपालार्चनतत्परं गोदेववन्द्यपादाब्जं गोपालाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथ गुरुं भजे। हरिकथामृतसार गुरुगळ करुणदिन्दापनितुपेळुवे ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು ಶ್ರೀಶ ಮುಕ್ತ ಮುಕ್ತ ಸುರವರ ವಾಸುದೇವಗೆ ಭಕ್ತಿಯಲಿ ಕಮಲಾಸನನು ಪೇಳಿದನು ದೈತ್ಯ ಸ್ವಭಾವ ಗುಣಗಳನು. ವಿಶೇಷವಾಗಿ ನಾವು ಈ ಶರೀರದಲ್ಲಿ ಈ ಸ್ಥೂಲ ಶರೀರದಲ್ಲೇ ಬಿಂಬನನ್ನು ಉಪಾಸನೆ ಮಾಡಬೇಕು. ವಿಶೇಷವಾಗಿ ಈ ಶರೀರದೊಳಗೆ ನಮಗೆ ಗುರುಸ್ಥಾನೀಯರಾಗಿರತಕ್ಕಂಥ ಸಮಸ್ತ ತತ್ವಾಭಿಮಾನಿ ದೇವತೆಗಳು ನಿಂತಿದ್ದಾರೆ, ಅವರನ್ನು ಉಪಾಸನೆ ಮಾಡಿ. ಹಾಗೆ ಬ್ರಹ್ಮಾದಿ ದೇವತೆಗಳು ಪುಣ್ಯ ಕಾರ್ಯಗಳಿಗೆ ಪ್ರೇರಕರಾದಂತೆ ನಮ್ಮ ಹಿಂದಿನ ಕರ್ಮಾನುಸಾರ ನಮ್ಮ ಪಾಪಕರ್ಮಗಳಿಗೆ ನಮ್ಮೊಳಗಿರತಕ್ಕಂಥ ದೈತ್ಯರು ಪ್ರೇರಕರಾಗಿದ್ದಾರೆ. ಆ ದೈತ್ಯರ ವಿಶೇಷವಾಗಿರತಕ್ಕಂಥ ತಾರತಮ್ಯವನ್ನು ನಾವು ತಿಳಿಯಬೇಕು. ಇವರೆಲ್ಲ ಶ್ವೇತವರಾಹ ಕಲ್ಪದಲ್ಲಿ ಬ್ರಹ್ಮದೇವರ ಪೃಷ್ಠ ಭಾಗದಿಂದ ತಾರತಮ್ಯಪೂರ್ವಕವಾಗಿ ಹುಟ್ಟಿ ಈ ಬ್ರಹ್ಮಾಂಡದೊಳಗೆ ಸ್ಥೂಲ ದೇಹದಲ್ಲಿ ತತ್ವಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಕುತಾತ್ವಿಕ ಕೆಟ್ಟವರಾದ ತತ್ವ ಅಭಿಮಾನಿಗಳಾಗಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ದೈತ್ಯರನ್ನ ಚೆನ್ನಾಗಿ ತಿಳಿದುಕೊಂಡು ಮುಂದೆ ದೇವರನ್ನ ತಿಳಿದು ದೇವತೆಗಳನ್ನ ತಿಳಿದು ಸ್ವೀಕಾರ ಮಾಡುವ ಪದಾರ್ಥಗಳೇನಿವೆ, ಆ ಪದಾರ್ಥಗಳಲ್ಲಿ ದೇವರ ರಸ ದೇವರಿಗೆ, ದೇವತೆಗಳ ರಸ ದೇವತೆಗಳಿಗೆ ಕೊಟ್ಟು ಉಳಿದ ಹೀನವಾದ ರಸ ದೈತ್ಯರಿಗೆ ಉಂಟಂತ ತಿಳಿದು ಆ ಮಲಮೂತ್ರಾದಿ ಏನು ಉಳಿದಿರುತ್ತೆ ಪದಾರ್ಥಗಳು ನಮ್ಮ ಶರೀರದಿಂದ ಹೊರಬರೋವು ಅವೆಲ್ಲ ದೈತ್ಯರ ಭಾಗ ಅಂತ ದೈತ್ಯರಿಗೆ ನಾವು ಕೊಡಬೇಕು. ನಂತರ ನಮ್ಮೊಳಗೆ ದೈತ್ಯರ ಚಿಂತಿಸಿ ಅವರ ತಾರತಮ್ಯವನ್ನು ಚಿಂತಿಸಿ ಅವರೊಳಗೆ ದೇವತೆಗಳಿದ್ದು ಇವರ ಮೂಲಕ ಮಾಡಿಸ್ತಾ ಇದ್ದಾರೆ ಎಂದು ಚಿಂತಿಸಿ ನಮ್ಮಿಂದ ನಡೆದ ಪುಣ್ಯ ಪಾಪಗಳೆರಡನ್ನ ದೇವರ ಪಾದಕ್ಕರ್ಪಣೆ ಮಾಡಬೇಕು, ಅಧೀನ ಚಿಂತನೆ ಮಾಡಬೇಕು. ಅದರಿಂದ ಭಗವಂತ ನಮ್ಮ ಪಾಪಕರ್ಮಗಳಲ್ಲಿರತಕ್ಕ ಸೂಕ್ಷ್ಮ ಪಾಪಗಳನ್ನು ಕತ್ತರಿಸಿ ದೈತ್ಯರಿಗೆ ಕೊಟ್ಟು ಸ್ಥೂಲ ಪಾಪಗಳನ್ನು ಮಾತ್ರ ಸ್ವಲ್ಪ ಉಳಿಸಿ ನಮಗೆ ಅನುಭವ ಕೊಡುತ್ತಾನೆ. ಸೂಕ್ಷ್ಮ ಪಾಪಗಳೆಲ್ಲ ದೈತ್ಯರಿಗೆ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಈ ರೀತಿಯಾಗಿ ದೇವತೆಗಳ ತಾರತಮ್ಯ ಹೇಗೋ ದೈತ್ಯರ ತಾರತಮ್ಯವೂ ಹಾಗೆ ತಿಳಿಯಬೇಕು. ದೈತ್ಯರ ಸ್ವಭಾವ ಅವರ ಗುಣಗಳು ಕೂಡ ಚೆನ್ನಾಗಿ ತಿಳಿಯಬೇಕು. ಅದನ್ನು ಬ್ರಹ್ಮದೇವರು ದೇವರ ಮುಂದೆ ವಿಜ್ಞಾಪನೆ ಮಾಡಿದರು, ಅಯ್ಯ ಇವರೆಲ್ಲ ಹೀಗಿದ್ದಾರೆ, ದೈತ್ಯರ ಲಕ್ಷಣಗಳೇನು ಅದಕ್ಕೆ ಹೇಳ್ತಾ ಇದ್ದಾರೆ. ಎನಗೆ ನಿನ್ನಲಿ ಭಕ್ತಿ ಜ್ಞಾನಗಳೆನಿತಿಹವೋ ಪ್ರಾಣನಲಿ ತಿಳಿಯದೆ ಹನುಮದಾದ್ಯವತಾರಗಳ ಭೇದಗಳ ಬೇಳುವವ ಧನುಜ ಘೋರಾಂಧನ್ ತಮಸಿ ಯೋಗ್ಯನು ನ ಸಂಶಯ ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪನೆಂದ ನಬ್ಜಭವ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಭಾವಸೂಚನಾಕಾರರು. ಈ ಸಂಧಿ ಶುರು ಮಾಡೋ ಕಾಲಕ್ಕೆ ಶ್ರೀ ನರಕತಾರಿಣೇ ನಮಃ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ದೇವತೆಗಳಲ್ಲಿ ವಿಶೇಷವಾಗಿರತಕ್ಕಂಥ ಏನು ತಾರತಮ್ಯವನ್ನು ತಿಳಿದರೆ ನಮಗೆ ಮೋಕ್ಷ ಹೇಗೆ ತಿಳಿದರೇನೇ ಮೋಕ್ಷ ಕಡ್ಡಾಯವೋ ದೈತ್ಯರಲ್ಲೂ ತಾರತಮ್ಯವನ್ನು ತಿಳಿಯಲೇಬೇಕು, ತಿಳಿದರೇನೇ ಮೋಕ್ಷ, ನರಕಾದಿ ಅನರ್ಥ ನಾಶ ಎಂಬುದನ್ನು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಬ್ರಹ್ಮದೇವರು. ಹೇಳ್ತಾರೆ ಎನಗೆ ನಿನ್ನಲಿ ಭಕ್ತಿ ಜ್ಞಾನಗಳೆನಿತಿಹವೋ ಪ್ರಾಣನಲಿ ತಿಳಿಯದೆ. ಅಂದರೆ ಚತುರ್ಮುಖ ಬ್ರಹ್ಮ ಅವ್ರು ಹೇಳ್ತಾರೆ ನನಗೆ ನಿನ್ನಲಿ, ಹೇ ವಾಸುದೇವರೂಪ ಹರಿಯೇ, ನಿನ್ನಲ್ಲಿ ಭಕ್ತಿ ಜ್ಞಾನ ಒಳ್ಳೆ ಸುದೃಢವಾದ ಭಕ್ತಿ, ನವವಿಧವಾದ ಭಕ್ತಿ ಜ್ಞಾನಗಳು, ನಿರತಿಶಯವಾದ ಸರ್ವೋತ್ತಮತ್ವಾದಿ ಜ್ಞಾನಗಳು, ಇವನು ಅತಿಶಯರಹಿತನಾದವ, ಇವನಿಗಿಂತ ದೊಡ್ಡವರಿಲ್ಲ, ಇವನಿಗೆ ಸಮಾನರಿಲ್ಲ, ಸರ್ವೋತ್ತಮ ಎಂಬ ಜ್ಞಾನ ಅದು ಹೇಗಿದೆಯೋ ಹಾಗೆಯೇ ಬ್ರಹ್ಮದೇವರಲ್ಲೆಷ್ಟು ಜ್ಞಾನ ಎಷ್ಟು ಭಕ್ತಿಗಳಿದೆಯೋ ಅಷ್ಟೇ ಜ್ಞಾನ ಭಕ್ತಿಯಾದಿಗಳು ಪ್ರಾಣನಲ್ಲಿ ತಿಳಿಯದೆ, ಪ್ರಾಣದೇವರಲ್ಲಿ ಇದೆ ಅಂತ ತಿಳಿಯಬೇಕು. ಹಾಗೆ ಯಾರು ತಿಳಿಯಲ್ಲವೋ ಅಷ್ಟೇ ಅಲ್ಲ, ಹನುಮದಾದಿ ಅವತಾರಗಳ ಭೇದಗಳ ಹೇಳುವವ. ಹನುಮ, ಭೀಮ, ಮಧ್ವ, ಇನ್ನ ವಿಶೇಷವಾದ ಪ್ರಾಣದೇವರ ರೂಪಗಳು, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಮೊದಲಾದ ರೂಪಗಳು, ಇನ್ನ ರೋಚನ ನಾಮಕ ಇಂದ್ರ ಅಂತಿದ್ದಾರೆ, ಅವರು ಅನೇಕ ವಾಯುದೇವರ ಅಂಶ ರೂಪಗಳಿಗೆ, ಅಂಶಾಂಶಿಗಳಿಗೆ ಭೇದಗಳನ್ನ ಹೇಳುವಂಥವರು. ಬ್ರಹ್ಮದೇವರಿಗಿಲ್ಲ, ಅವತಾರವಿಲ್ಲ, ಅವರಿಂದ ಅಂಶಗಳು ಹೊರಬಂದಿಲ್ಲ, ಅವತಾರವಿಲ್ಲವಾದ್ದರಿಂದ ಆವೇಶ ರೂಪಗಳು ಬಂದಿವೆ ಅಲ್ಲಲ್ಲಿ. ವಾಯುದೇವರಿಗೆ ಅವತಾರ ರೂಪಗಳು ಬಂದಿವೆ, ಅಂಶಗಳು ಹೊರಬಂದಿವೆ. ಆ ಅಂಶಗಳು ಎಷ್ಟಿವೆಯೋ, ಮೂಲ ರೂಪ ಅಂಶಿ, ಅವತಾರ ರೂಪಗಳು ಅಂಶಗಳು, ಈ ಎರಡಕ್ಕೂ ಭೇದ ಹೇಳುವಂಥವರು ಅಂದ್ರೆ ಹೇಗೆ? ಅರಕ್ಕೆ ಹೇಳ್ತಾ ಇದ್ದಾರೆ, ಈ ಇಂಥ ದುಷ್ಟರಾದ ಸ್ವಭಾವ ಇರತಕ್ಕಂಥವರಿಗೆ ಅವರ ಸಾಧನೆಯಾಗಲಿ ಅಂತ ದ್ವಾಪರ ಯುಗದಲ್ಲಿ ಭೀಮಸೇನ ದೇವರಿಗೆ ಹನುಮಂತನ ದರ್ಶನ, ಮಾರ್ಗ ಮಧ್ಯದಲ್ಲಿರತಕ್ಕಂಥ ಹನುಮಂತನನ್ನ ಬದಿಗೆ ಸರಿದುಕೋ ಅಂತ ಹೇಳೋದು ಭೀಮಸೇನ. ಹನುಮಂತ ದೇವರು ಸರಿಯದೆ ಹೋಗೋಣ, ಅವಾಗ ಭೀಮಸೇನ ದೇವರಿಗೆ ಹನುಮಂತ ಹೇಳೋದು, ಸ್ವಲ್ಪ ನಾನು ಮುದುಕನಾಗಿದ್ದೇನೆ, ನನ್ನ ಬದಿಗೆ ಸರಿಸಿ ಹೋಗಯ್ಯ. ಅಂತಹ ಕಾಲಕ್ಕೆ ಭೀಮಸೇನ ದೇವರು ಹನುಮಂತನ ಬಾಲವನ್ನು ಎತ್ತಲಿಕ್ಕೆ ನೋಡಿದರೆ, ಹನುಮಂತನನ್ನಲ್ಲ ಹನುಮಂತನ ಬಾಲವನ್ನು ಎತ್ತಲಿಕ್ಕಾಗಲಿಲ್ಲ ಅಂತೇಳಿ ಏನು ಕಥಾದಿಗಳು ಬರುತ್ತೆ. ಮೋಹಕ, ಆ ಒಂದು ಮೋಹಕ ಕಥಾದಿಗಳ ನಾನಾ ರೀತಿಯಾದಂಥ ಈ ದುಷ್ಟ ಜನರ ಭಾವನೆಗಳು, ಅದಕ್ಕೆ ತಕ್ಕಂತೆ ಹನುಮ ಭೀಮ ಮಧ್ವಾದಿ ರೂಪಗಳಿಗೆ ರೋಚನ ನಾಮಕ ಇಂದ್ರ ಅಂತ ವಾಯುದೇವರೇ ಬಂದಿದ್ದಾರೆ. ಅಂಥ ಅಂಶಿ ಅಂಶಗಳಿಗೆ, ವಾಯುದೇವರ ಅಂಶಿ ಅಂಶಗಳಿಗೆ ಭೇದಗಳನ್ನು ಹೇಳತಕ್ಕಂಥವರು. ಭೇದ ಇಲ್ಲ ಅವರಿಗೆ. ವಾಯುದೇವರಿಗೆ ಮೂಲ ರೂಪ ಹೇಗೋ ಅವತಾರ ರೂಪ ಹಾಗೆ ಅಂತ ಸ್ಪಷ್ಟ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಜಗನ್ನಾಥದಾಸರು ಸ್ಪಷ್ಟಗೊಳಿಸ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ರೀತಿಯಾಗಿ ಯಾರು ಹೇಳುತ್ತಾರೋ, ಹನುಮದಾದಿ ಅವತಾರಗಳ ಭೇದಗಳ ಪೇಳುವವ ಧನುಜ, ಈ ಸ್ವಭಾವ ಯಾರಿಗಿರುತ್ತೋ ಅವನು ಧನುಜ. ದುಷ್ಟ ಸ್ವಭಾವ ಇರತಕ್ಕಂಥ ಧನು ನಾಮಕ ದೈತ್ಯರಿವೆಲ್ಲ, ಧನುದೇವಿಯಲ್ಲಿ ಹುಟ್ಟಿರತಕ್ಕಂಥ ದೈತ್ಯರು, ಘೋರ ಅಂಧಂತಮಸಿಗೆ ಯೋಗ್ಯ ನೂನ ಸಂಶಯ. ಇದು ಯಾರಿಗೆ ಒಳಗೆ ಗಟ್ಟಿಯಾಗಿ ಕೂತಿರುತ್ತೋ, ಬ್ರಹ್ಮವಾಯುಗಳಿಗೆ ಭೇದ, ರುಜುಗಣಸ್ಥರಿಗೆ ಭೇದ, ಹಾಗೆ ವಾಯುದೇವರ ಅಂಶಾಂಶ ರೂಪಗಳಿಗೆ ಭೇದ, ಇದನ್ನ ಯಾರು ಹೇಳುತ್ತಾರೋ, ಹೇಳೋದಲ್ಲ, ಮನಸ್ಸಿನಲ್ಲಿ ದೃಢವಾಗಿರುತ್ತೋ ಅವರು ದೈತ್ಯರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಘೋರ ಅಂಧಂತಮಸಿ ಯೋಗ್ಯನು ಅಂದರೆ ಭಯಂಕರವಾದಂಥ ಅಂಧತಾಮಿಶ್ರವೆಂಗ ಮಹಾ ದುಃಖವನ್ನು ಕೊಡತಕ್ಕಂಥ, ನಿತ್ಯ ನರಕದಲ್ಲಿ ಬಿದ್ದು ಕಷ್ಟ ಪಡುವಂಥ ಪಾಪಿಗಳೇನಿದ್ದಾರೆ ಅವರಲ್ಲಿ ಒಬ್ಬ ಮಹಾ ನರಕ ಯೋಗ್ಯ. ಹೌದೇನು ಅಂದರೆ ನ ಸಂಶಯ, ಇದಕ್ಕೆ ಕಿಂಚಿತ್ತಾದರೂ ಸಂಶಯವಿಲ್ಲ ಅಂತ ಹೇಳ್ತಾ, ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪೆನೆಂದ ನಜ್ಜ ಭವ. ಹಾಗೆ ನಿನ್ನನ್ನು ದ್ವೇಷ ಮಾಡುತ್ತಾನೆ. ಏ ಸ್ವಾಮಿ ವಾಸುದೇವ, ನೀನು ಸರ್ವೋತ್ತಮನಲ್ಲ, ನೀನು ನಿರ್ಗುಣ ನಿರಾಕಾರ ಅಂತ ನಾನಾ ಜಾರತ್ವಾದಿ ಗುಣಗಳಿವೆ ದುರ್ಗುಣಗಳಿವೆ ಅಂತ ಬೈತಾ ಇರ್ತಾರೋ, ಆ ಶತ್ರುತ್ವ ಮಾಡ್ತಾ ಇರ್ತಾರೋ, ಇಂಥವರ ಕೊನೆಯ ನಾಲಿಗೆ ಪಿಡಿದು ಆ ದುಷ್ಟರ ತುದಿ ನಾಲಿಗೆಯನ್ನು ಹಿಡಿದು ಸೀಳಿಬಿಡ್ತೇನೆ ಅಂತ ಬ್ರಹ್ಮದೇವರು ಹೇಳಿದರು. ಇದರಿಂದ ದೇವರಲ್ಲಿ ಅಂದರೆ ಭಗವಂತನ ಅನುಗ್ರಹ ಪಡೆಯಬೇಕಾದರೆ ಭಗವಂತನಲ್ಲಿ ನವವಿಧ ಭಕ್ತಿ ಹೇಗೆ ಮೋಕ್ಷಕ್ಕೆ ಕಾರಣವೋ, ದೈತ್ಯರಲ್ಲಿ ನವವಿಧ ದ್ವೇಷವೂ ಇರಬೇಕು. ಹರಿದ್ವೇಷಿಗಳಲ್ಲಿ ದ್ವೇಷವು ನವವಿಧ ದ್ವೇಷವು ಮೋಕ್ಷಕ್ಕೆ ಕಾರಣ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಗರುಡ ದೇವರ ಅಂದರೆ ಉಕ್ತಂಚ ಗಾರುಡೇ ಅಂತ ಪ್ರಮಾಣವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಹೇಳತಕ್ಕಂಥ ಮಾತು, ವಾಯೋ ಮಮ ಅಂತರಂ ನಾಸ್ತಿ ಹರಿತತ್ವಸ್ಯ ನಿರ್ಣಯೇ ಅವತಾರೇಷು ವಾಯೋಸ್ತು ಹಿ ಅಂತರಂ ಯೇ ವಿದುಃ ಪ್ರಭೋ ತೇ ಅಂಧಂತಮ ಪ್ರವೇಶಾರ್ಹಾಃ ತೇ ದೈತ್ಯಾಃ ನಚತೆ ಸುರಾಃ. ಹೇಳ್ತಾರೆ ವಾಯೋ ಮಮ ಅಂತರಂ ನಾಸ್ತಿ, ವಾಯುದೇವರಿಗೂ ನನಗೂ ಯಾವ ಅಂತರವಿಲ್ಲ, ಅಂದರೆ ಇಬ್ಬರಿಗೂ ಭೇದವಿಲ್ಲ, ಭೇದ ಅಂದರೆ ತಾರತಮ್ಯವಿಲ್ಲ, ಇಬ್ಬರು ಸಮರು. ಹರಿತತ್ವಸ್ಯ ನಿರ್ಣಯೇ, ಭಗವಂತನ ತತ್ವ ನಿರ್ಣಯ, ಭಗವಂತನ ಭಕ್ತಿ ಇತ್ಯಾದಿಗಳಲ್ಲಿ ಇಬ್ಬರು ಸಮಾನರಾದವರು. ಇನ್ನ ವಾಯೋಸ್ತು ಹಿ ಅವತಾರೇಷು ಅಂತರಂ ಯೇ ವಿದುಃ ಪ್ರಭೋ, ವಾಯುದೇವರ ಅವತಾರಗಳಲ್ಲಿ ಯಾರು ಅಂತರ ಅಂದರೆ ಇದು ದೊಡ್ಡದು ಇದು ಚಿಕ್ಕದು ಅಂತ ಅಂತರವನ್ನು ತಿಳಿಯುತ್ತಾರೋ, ತೇ ಅಂಧಂತಮ ಪ್ರವೇಶಾರ್ಹಾ, ಅಂಧಂತಮಸ್ಥಿಗೆ ಪ್ರವೇಶ ಮಾಡಿಸಲಿಕ್ಕೆ ಅವರು ಯೋಗ್ಯರಯ್ಯ. ತೇ ದೈತ್ಯಾಹ ನಚತೆ ಸುರಾಹ, ಅವರು ದೈತ್ಯರೇ, ಅವರು ದೇವತೆಗಳಲ್ಲ. ಇನ್ನ ಹೇಳ್ತಾರೆ ನಿಂದಾಂ ಕುರುವಂತಿ ಯೇ ವಿಷ್ಣೋ ಜಿಹ್ವಾ ಛೇದಂ ಕರೌಮ್ಯಹಂ, ಯಾರಾದರೆ ಶ್ರೀಹರಿಯ ವಿಷ್ಣುವ ಶ್ರೀಹರಿಯನ್ನು ನಿಂದ ಮಾಡುತ್ತಾರೋ ಅವರ ನಾಲಿಗೆಯನ್ನು ಛೇದನ ಮಾಡಿಬಿಡ್ತೇನೆ. ತದರ್ಥಮೇವ ವಾಯೋಶ್ಚಹಿ ಅವತಾರ ಸದಾ ಭುವಿ, ಆ ದೈತ್ಯರ ನಾಲಿಗೆ ಸೀಳಿ ಹಾಕಲಿಕ್ಕೇನೆ ವಾಯುದೇವರ ಅವತಾರ ಭೂಮಿಯಲ್ಲಿ ಸದಾ ಆಗ್ತಾ ಇದೆ ಅಂತ ಗರುಡ ಪುರಾಣದ ಒಂದು ವಿಶೇಷವಾಗಿರತಕ್ಕಂಥ ಪ್ರಮಾಣವನ್ನು ಕೊಟ್ಟು ಹೇಳತಾ ಬರ್ತಾ ಇದ್ದಾರೆ. ಇನ್ನ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ವಾಣ್ಯಾಹಿ ವಾಯೋರ್ ಅವತಾರ ರೂಪೇ ಮೂಲೆ ಸಮತ್ವಂ ಬಲ ಮುಖ್ಯ ಸದ್ಗುಣೈಹಿ ವ್ಯನಕ್ತಿ ಮೂಲೆ ನ ಯಥಾ ಆದ್ಯ ರೂಪೇ ತಥಾ ದ್ವಿತೀಯೇ ವರಮಧ್ವ ರೂಪೇ ತೃತೀಯ ರೂಪೇ ಕ್ವಚ ದರ್ಶನೇಪಿ ದಿತ್ಯಾತ್ಮಜಾನಂ ಬಹುಮೋಹನಾಯ ಅನ್ನು ಹೇಳ್ತಾ ಇದ್ದಾರೆ. ಯಾರಾದರೆ ವಿಶೇಷವಾಗಿ ಅಂದರೆ ವಾಯುದೇವರ ಅವತಾರ ರೂಪ ಮೂಲ ರೂಪಕ್ಕೆ ಸಮತ್ವವಿದೆ ಬಲ ಮೊದಲಾದ ಸದ್ಗುಣಗಳಲ್ಲಿ, ಮೊದಲನೇ ರೂಪ ಎರಡನೇ ರೂಪ ಮೂರನೇದಾದ ಮಧ್ವರೂಪದಲ್ಲಿ ಎಂದಾದರೂ ದಿತ್ಯಾತ್ಮಜಾನಾಂ ಬಹುಮೋಹನಾಯ ವ್ಯನಕ್ತಿ. ಕೆಲವೊಮ್ಮೆ ದೈತ್ಯರಿಗೆ ಮೋಹ ಬರಲಿಕ್ಕಾಗಿ ಭೇದ ಇದ್ದಂತೆ ನಾಟಕ ಆಡುತ್ತಾರೆ. ಈ ರೀತಿಯಲ್ಲಿ ವಾಯುದೇವರು ಮಾಡಿದ್ದನ್ನು ಅದು ಮೋಹ ಅಂತ ತಿಳಿಯಬೇಕಷ್ಟೇ ಹೊರತು ಅವರಿಗೆ ಯಾವಾಗಲೂ ಕೂಡ ಅಂತರವಿಲ್ಲ ವಾಯು ಬ್ರಹ್ಮರಿಗೆ. ವಾಯುದೇವರ ಅವತಾರ ರೂಪಗಳಲ್ಲಿ ಅವರ ಅಂಶ ಅಂಶಿಗಳಿಗೆ ಭೇದವಿಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಂತರ ಮುಂದೆ ಹೇಳ್ತಾರೆ, ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಗೆ ಹೀನ ಗುಣನೆಂಬುವನು ಈಶ್ವರ ತಾನೇ ಎಂಬುವ ಸಚ್ಚಿದ ಆನಂದ ಆತ್ಮಗುತ್ಪತ್ತಿ ಶ್ರೀನತಿ ಶ್ರೀನಿತಂಬಿನಿಗೀಶಗೆ ವಿಯೋಗ ಅನುಚಿಂತನೆ ಛೇದ ಭೇದ ವಿಹೀನ ದೇಹಗೆ ಶಸ್ತ್ರಗಳ ಭಯ ಪೇಳುವವ ದೈತ್ಯ. ಈ ದೈತ್ಯ ಅಂದರೆ ಯಾರಿಗೆ ಸ್ವಭಾವದಲ್ಲೇ ಇಂಥ ಆಲೋಚನೆಗಳು ಕೂತಿರುತ್ತೋ, ದೃಢವಾಗಿರುತ್ತೋ, ಅದನ್ನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥವರು ದೈತ್ಯರು. ಹೇಳ್ತಾರೆ ಭಗವಂತ ಜ್ಞಾನದಿಂದಲೂ ಪೂರ್ಣ, ಬಲದಿಂದಲೂ ಪೂರ್ಣ, ಸುಖದಿಂದಲೂ ಪೂರ್ಣ, ಸರ್ವತ್ರ ವ್ಯಾಪ್ತ. ಜ್ಞಾನ ಬಲ ಸುಖಾತ್ಮಕ ಪೂರ್ಣ ಸರ್ವತ್ರ ವ್ಯಾಪ್ತ ಇಂಥ ಭಗವಂತನಿಗೆ ಹೀನ ಗುಣನೆಂಬುವನು ಅಂದರೆ ಭಗವಂತನನ್ನು ಗುಣಹೀನ ಗುಣಹೀನ ಅಂತ ಅಂದರೆ ಆನಂದಾದಿ ಗುಣಗಳೇ ಇಲ್ಲ ನಿರ್ಗುಣ ಅಂತ ಹೇಳತಕ್ಕಂಥವ. ಹಾಗೆ ಈಶ್ವರ ತಾನೇ ಎಂಬುವ ತಾನೇ ವಿಶೇಷವಾಗಿರತಕ್ಕಂಥ ಈಶ್ವರ, ಈಶ್ವರೋಹಂ ಅಹಂಭೋಗಿ, ಈ ಜಗತ್ತಿಗೆಲ್ಲ ನಾನೇ ಒಡೆಯ, ನನ್ನ ಹೊರತು ಬೇರೊಬ್ಬರಿಲ್ಲ ಅಂತ ಹೇಳತಕ್ಕಂಥವ. ಅಂದರೆ ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ, ಜೀವರೇ ದೇವರು, ದೇವರು ಬಿಟ್ಟು ಜೀವನ ಬಿಟ್ಟರೆ ದೇವರು ಅಂತ ಬೇರೆ ಇಲ್ಲ ಅಂತ ಹೇಳತಕ್ಕಂಥವ. ಸಚ್ಚಿದ ಆನಂದಾತ್ಮಗೆ ಉತ್ಪತ್ತಿ, ಜ್ಞಾನ ಆನಂದಾತ್ಮಕನಾಗಿ ಸ್ವತಂತ್ರ ಜ್ಞಾನಾನಂದಾತ್ಮಕ ಸತ್ ಚಿತ್ ಆನಂದ ಆತ್ಮಕ್ಕೆ ಸತ್ ಅಂದರೆ ನಿರ್ದಿಷ್ಟವಾದ, ಅಂದರೆ ನಿರ್ದುಷ್ಟವಾದ ದೋಷರಹಿತ ಜ್ಞಾನ ಆನಂದ ಪೂರ್ಣನಾದಂಥ ಸರ್ವಸ್ವಾಮಿಯಾದಂಥ ಆತ್ಮ ಸತ್ ಚಿತ್ ಆನಂದ ಆತ್ಮ ಇಂಥ ಭಗವಂತನಿಗೆ ಜನನ ಅಂದರು. ಅಂದರೆ ನಮ್ಮಂತೆ ಪ್ರಾಕೃತ ದೇಹವನ್ನು ಪಡೆಯುತ್ತಾನೆ ಶ್ರೀಹರಿ ಅಂತ ಹೇಳುವಂಥವರು ಬಹಳ ಜನ ಇದ್ದಾರೆ. ಅವರು ಹೇಳ್ತಿರ್ತಾರೆ, ಅವರವರ ಪುಸ್ತಕಗಳಲ್ಲಿ ಹೇಳ್ಕೊತಾರೆ, ಕೃಷ್ಣ ರಾಮ ಮೊದಲಾದ್ದೆಲ್ಲ ಅವತಾರಗಳೇನಲ್ಲ, ಅವರು ನಮ್ಮಂಥ ಮನುಷ್ಯರೇ, ಒಳ್ಳೆ ಸಾಧನೆ ಮಾಡಿದ್ದಾರೆ, ತಪಸ್ಸನ್ನು ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಉನ್ನತಿ ಬಂದಿದೆ, ನಾವು ಮಾಡಿಲ್ಲ ನಮಗೆ ಬಂದಿಲ್ಲ ಅಂತ ಈ ರೀತಿ ಹೇಳತಕ್ಕಂಥವರು. ಶ್ರೀನಿತಂಬಿನಿಗೆ ಈಶಗೆ ವಿಯೋಗ ಅನುಚಿಂತನೆ. ಶ್ರೀನಿತಂಬಿನಿ ಅಂದರೆ ಎಲ್ಲರಿಗೂ ಮಂಗಳವನ್ನು ಕೊಡತಕ್ಕಂಥ, ಜಗತ್ತನ್ನೇ ಹಡೆದದ್ದರಿಂದ ಯಾರ ಸೊಂಟ ಪ್ರದೇಶ ಎಲ್ಲರಿಗೂ ಮಾನ್ಯವಾಗಿದೆಯೋ ತಾಯಿ ಅಂಥ ಲಕ್ಷ್ಮೀ ದೇವಿಗೂ ನಿತ್ಯ ಅವಿಯೋಗಿನಿ ಲಕ್ಷ್ಮೀದೇವಿ. ಆಕೆಗೆ ಸರ್ವೇಶ್ವರನಾದ ಈಶನಿಗೆ ರಾಮ ಭಗವಂತನಿಗೆ ವಿಯೋಗ ಅನುಚಿಂತನೆ. ಯಾವಾಗೂ ಅವರಿಗೆ ವಿಯೋಗ ಅಂಬುದು ಚಿಂತನೆ ಮಾಡೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ರಾಮದೇವರಿಗೂ ಸೀತಾದೇವಿಗೂ ವಿಯೋಗ ಆಯಿತು ಅಂತ ಯಾರು ತಿಳಿಯುತ್ತಾರೋ? ದುರಂತ ಏನು ಅಂದರೆ, ದಾಸರು ಹೀಗೆ ಹೇಳೋದಲ್ಲ, ಒಂದು ಸಲ ನೋಡಿಕೊಳ್ಳಿ, ಬಹಳ ಜನ ರಾಮಾಂದ ಕೂಡಲೇ ಪಾಪ ಹೆಂಡತಿ ಎಲ್ಲೋ ಆ ರಾವಣಾಸುರ ಹೊತ್ಕೊಂಡು ಹೋಗಿದ್ದ, ನಂತರ ಪಾಪ ಕರ್ಕೊಂಡು ಬಂದರು ಅಂತಲೇನೆ ಮಾಧ್ವರಲ್ಲೇ ಬಹಳ ಜನಕ್ಕೆ ತಲೆಯಲ್ಲಿ ಕೂತಿದೆ ಈ ದೆವ್ವ. ಅಂದರೆ ಇಲ್ಲೇನು ವಿಷಯ, ಲಕ್ಷ್ಮೀದೇವಿಯನ್ನು ದೇವರಿಂದ ಬೇರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ದೇವರನ್ನು ಬಿಟ್ಟಿರಲ್ಲ ಆಕೆ, ವಿಯೋಗವೇ ಇಲ್ಲ ಆಕೆಗೆ, ಸದಾ ದೇವರ ಪಕ್ಕದಲ್ಲೇ ಇರ್ತಾಳೆ ಆಕೆ, ಸದಾ ದೇವರ ಪಕ್ಕದಲ್ಲೇ ಇರ್ತಾಳೆ, ಅಂಥ ದೇವರ ವಕ್ಷಸ್ಥಳದಲ್ಲೇ ಕೂತ್ಕೊಂಡಿರ್ತಾಳೆ. ಅಂಥ ತಾಯಿಗೆ ದೇವರಿಗೆ ವಿಯೋಗವನ್ನು ಅನುಚಿಂತನೆ ಅಂದರೆ ಅವರ ದುರ್ಬುದ್ಧಿಗೆ ತಕ್ಕಂತೆ ಚಿಂತನೆ ಮಾಡೋದು. ಅಯ್ಯೋ ದೇವನ ರಾಮನನ್ನು ಬಿಟ್ಟೋದ್ಲು ಸೀತಾ ಅಂತ ಈ ರೀತಿಯಾಗಿ ಚಿಂತನೆ ಮಾಡೋದು. ಬೇಕಾದ್ರೆ ನೀವು ಕೇಳಿ ನೋಡಿ, ಯಾರಾದರೂ ನೀವು ಕೇಳೋವರೆಗೆ ಗೊತ್ತಾಗಲ್ಲ, ತುಂಬ ಜನರ ತಲೆಯಲ್ಲಿ ಅದೇ ಕೂತಿದೆ, ರಾಮನನ್ನು ಸೀತೆ ಬಿಟ್ಟೋದ್ಲು ಅಂತ. ಯಾರು? ಬೇರೆಯವರಲ್ಲ, ನಮ್ಮವರೇ. ಆ ಬಿಟ್ಟೋದ್ರಲ್ಲಿ ಕಾಡಿ ಹೋದ್ಲು, ಆಮೇಲೆ ರಾಮಚಂದ್ರ ಕಳ್ಕೊಂಡ, ಕರ್ಕೊಂಡು ಬಂದ ಪಾಪ ಅಂತಲೇನೇ ಇರುತ್ತಷ್ಟೇ ಹೊರತು, ಸೀತಾದೇವಿ ರಾಮದೇವರನ್ನ ಬಿಟ್ಟು ಹೋಗ್ಲೇ ಇಲ್ಲ, ರಾವಣಾಸುರ ಕರ್ಕೊಂಡು ಹೋಗಿದ್ದು ಬೇರೆ ಒಂದು ಆಕಾರವನ್ನ ಅಂಬೋ ಕಲ್ಪನೆಯೇ ಬಹಳ ಜನರ ತಲೆಯಲ್ಲಿ ಇಲ್ಲ. ಅದಕ್ಕೆ ಆ ವಿಚಾರವನ್ನ ಜನರ ತಲೆಯಲ್ಲಿ ತಂದು ಕೊಡತಾ ಇದ್ದಾರೆ. ಸರಿ ಇರ್ಲಿ ಬಿಡಿ, ದೈತ್ಯರಿಗಾದರೆ ಇದವ್ರ ಸ್ವಭಾವದಲ್ಲಿ ಇರುತ್ತೆ, ದೇವರಿಗೆ ಲಕ್ಷ್ಮೀದೇವಿಗೆ ವಿಯೋಗ ಅಂಬೋದು ಅವ್ರು ಚಿಂತನೆ ಮಾಡ್ತಾನೆ ಇರ್ತಾರೆ. ಸಾಮಾನ್ಯ ಸಜ್ಜನರಾದವರು ಅವ್ರಿಗೇನು ಗೊತ್ತಿರೋದು ತಿಳ್ಕೊಂಡ್ರೆ ಅದಕ್ಕೇನು ಮಾಡ್ತೀರಾ ಅಂದರೆ, ಆಗ ತಿಳಿದಿದ್ದಕ್ಕೆ ಈ ದೈತ್ಯರಿಗಾಗುವ ದುರ್ಗತಿ ಆಗದಿದ್ದರೂ ಸ್ವರೂಪತಃ ಸಜ್ಜನರಾಗಿದ್ದರೂ ತಪ್ಪಾಗಿ ತಿಳಿದದ್ದಕ್ಕೆ ನಾನಾ ನರಕಗಳಿಗೆ ಹೋಗೋದು, ಅನುಭವಿಸೋದು, ಬದುಕಿರುವಾಗ ನಾನಾ ದುಃಖಗಳು ಪಡೋದು, ಇವೆಲ್ಲವೂ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ದೈತ್ಯರು ಯಾರ್ಯಾರು, ಅವರ ತಾರತಮ್ಯವೇನು ಅಂತ ಹೇಳಲಿಕ್ಕೆ ಮೊದಲು, ಇವ ದೈತ್ಯ ಅಂದರೆ ಇವನಲ್ಲಿ ಏನೇನು ಲಕ್ಷಣ ಇರುತ್ತೆ ಎಂಬುದು ತಿಳ್ಕೊಂಡು, ಆ ಲಕ್ಷಣಗಳು ಒಂದು ವೇಳೆ ನಮ್ಮಲ್ಲಿ ಕಾಣಿಸ್ತಾ ಇದ್ದರೆ, ಅದು ತಾತ್ಕಾಲಿಕ ಅಂತಿದ್ದರೆ, ಅದನ್ನು ದೇವರ ಗುರುಗಳ ದಯದಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಉದ್ದೇಶದಿಂದಲೇನೆ ಇದನ್ನು ಹೇಳ್ತಾ ಇದ್ದಾರೆ. ಈ ಭಾವನೆಗಳೆಲ್ಲ ಗೊತ್ತಿಲ್ಲದೇನೆ ಒಳಗೆ ಕೂತಿರುತ್ತೆ, ಗೊತ್ತಾದರೆ ಆಶ್ಚರ್ಯ ಆಗುತ್ತೆ, ತಪ್ಪಾದ ತಿಳುವಳಿಕೆ ಎಂಬುದೇ ನಮ್ಮ ತಲೆಗೆ ಬಂದಿರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಶ್ರೀನಿತಂಬಿನಿಗೆ, ನಿತಂಬಿನಿ ಅಂದರೆ ಲಕ್ಷ್ಮೀದೇವಿ, ಶ್ರೀನಿತಂಬಿನಿ, ಶ್ರೀನಿತಂಬಿನಿಗೆ ಈಶಗೆ ವಿಯೋಗ ಅನುಚಿಂತನೆ, ವಿಹೀನ ದೇಹಗೆ ಹೇಳ್ತಾ ಇದ್ದಾರೆ. ಅವನಿಗೆ ಈ ಹೊರಗಿನ ಪ್ರಾಕೃತಿಕ ದೇಹವೇ ಇಲ್ಲ, ಅಂಥವನಿಗೆ ಛೇದ ಭೇದ ವಿಹೀನ ದೇಹಗೆ ಜ್ಞಾನ ಆನಂದಮಯ ರೂಪ ಭಗವಂತ, ಅವನನ್ನ ಒಡಿಲಿಕ್ಕಾಗಲ್ಲ, ಕಡಿಲಿಕ್ಕಾಗಲ್ಲ, ಏನು ಮಾಡಲಿಕ್ಕೂ ಆಗಲ್ಲ, ಸಾಮಾನ್ಯ ಜೀವನನ್ನೇ ಕೊಲ್ಲಲಿಕ್ಕಾಗಲ್ಲ, ಅವನನ್ನ ಕಡಿಯಲಿಕ್ಕಾಗಲ್ಲ, ಅವನನ್ನ ಒಡಿಯಲಿಕ್ಕಾಗಲ್ಲ, ತೋಯಿಸಲಿಕ್ಕಾಗಲ್ಲ, ಅಚ್ಛೇದ್ಯೋಯಂ ಅಭೇದ್ಯೋಯಂ ಅದಹ್ಯ ಅಶೋಷ್ಯ ಏವಚ, ತೊಯಿಸ್ಲಿಕ್ಕೂ ಆಗಲ್ಲ, ಸುಡ್ಲಿಕ್ಕೂ ಆಗಲ್ಲ ಅಂತ ಜೀವನ ಕುರಿತೇ ಕೃಷ್ಣ ಹೇಳಿದಾಗ ದೇವರಿಗುಂಟ ಛೇದವಿಲ್ಲ ಭೇದವಿಲ್ಲ ಇಂಥ ದೇವರಿಗೆ ಶಸ್ತ್ರಗಳ ಭಯ ಪೇಳುವವ ದೈತ್ಯ. ಆಯುಧಾದಿಗಳಿಂದ ಭಯ ಛೇದ ಭೇದ ಅಂದರೆ ಶಸ್ತ್ರದಿಂದ ಕತ್ತರಿಸೋದು ತುಂಡಾಗೋದು ಇವೆಲ್ಲವನ್ನ ಹೇಳತಕ್ಕಂಥದ್ದು. ಅಂದರೆ ಕೃಷ್ಣ ರಾಮಾದಿ ರೂಪಗಳಿಂದ ಬಂದಾಗ ನಾನಾ ಯುದ್ಧಾದಿಗಳು ನಡೆದರೆ ಅಲ್ಲಿ ಕೃಷ್ಣ ಮೋಹಕವಾಗಿ ತೋರಿದರೆ ಅದನ್ನು ನೋಡಿ ಓ ಕೃಷ್ಣನಿಗೆಲ್ಲ ಭೀಷ್ಮಾಚಾರ್ಯರು ಬಾಣ ಪ್ರಯೋಗ ಮಾಡಿದರಪ್ಪ, ಮೈಯೆಲ್ಲ ಬಾಣಗಳು ಚುಚ್ಚಿ ಕೃಷ್ಣನಿಗೆ ಮೈಯೆಲ್ಲ ರಕ್ತಸ್ರಾವ, ತಡೆಯಲಾರದಷ್ಟು ರಕ್ತ ಸುರಿಯಿತು. ಅದು ಸತ್ಯ ಅಂತ ಹೇಳುವವ ದೈತ್ಯ. ಹುಟ್ಟಿಲ್ಲದ ಕೃಷ್ಣನಿಗೆ ಹುಟ್ಟು ಹೇಳುವವ, ಪೆಟ್ಟಿಲ್ಲದ ಕೃಷ್ಣನಿಗೆ ಪೆಟ್ಟಾಯಿತು ಅಂತ ತಿಳಿಯುವವ, ಅವರೆಲ್ಲ ದೈತ್ಯರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಇದು ಈ ರೀತಿ ತಪ್ಪು ತಿಳುವಳಿಕೆ ಎರಡು ರೀತಿಯಾಗಿರುತ್ತೆ. ಒಂದು ಸ್ವರೂಪದಲ್ಲಿ ಇಂಥ ತಿಳುವಳಿಕೆ ಇರುತ್ತೆ, ಅದು ಯಾವ ಪ್ರವಚನ ಪಾಠಗಳಿಂದಲೂ ಹೋಗಲ್ಲ, ಗಟ್ಟಿಯಾಗಿ ಸ್ವರೂಪದಲ್ಲೇ ಇರುತ್ತೆ, ಅದು ದೈತ್ಯ. ಇನ್ನು ಸಜ್ಜೀವಿಗಳಿಗೆ ಅವರ ಹಿಂದಿನ ಕರ್ಮಾನುಸಾರ ಉಂಡ ಅನ್ನದ ಪ್ರಭಾವ, ವಾತಾವರಣದ ಪ್ರಭಾವ ಇದೆಲ್ಲದರಿಂದಾಗಿ ಅವರಿಗೂ ಕೆಲವೊಮ್ಮೆ ಇಂಥ ತಪ್ಪು ತಿಳುವಳಿಕೆ ಬರಲಿಕ್ಕೆ ಸಾಧ್ಯ, ಅವರಿಗೂ ಇಂಥ ತಪ್ಪು ತಿಳುವಳಿಕೆ ಬರುತ್ತೆ. ಮತ್ತೆ ಇವರಿಗೂ ಆ ತಿಳುವಳಿಕೆ ಇದೆ, ಈ ದೈತ್ಯರಿಗೂ ತಿಳುವಳಿಕೆ ಇದೆ, ಇಬ್ಬರಿಗೂ ವ್ಯತ್ಯಾಸ ಏನು ಅಂದರೆ ದೈತ್ಯರಿಗೆ ಸ್ವರೂಪದಲ್ಲೇ ಈ ತಿಳುವಳಿಕೆ ಇರುತ್ತೆ, ಅದನ್ನು ತೆಗಿಲಿಕ್ಕಾಗಲ್ಲ, ತೆಗಿಬೇಕಂದ್ರೆ ಸ್ವರೂಪ ನಾಶ ಆಗಬೇಕಷ್ಟೆ, ಇಲ್ಲ ಸ್ವರೂಪ ನಾಶ ಆಗಲ್ಲ, ಅದರಿಂದ ಅವರಿಗೆ ಆ ತಿಳುವಳಿಕೆ ಸದಾ ಇರುತ್ತೆ. ಸಜೀವ ರಾಶಿಗಳಿಗೆ ಆ ತಿಳುವಳಿಕೆ, ತಪ್ಪಾದ ತಿಳುವಳಿಕೆ ಹೊರಗಿನ ಲಿಂಗ ದೇಹದಿಂದಾಗಿ ಬಂದಿರುತ್ತದ್ದರಿಂದ ಲಿಂಗ ದೇಹ ಹೋದ ಕೂಡಲೇ ಅದರ ದೋಷಗಳು ಹೋದ ಕೂಡಲೇ ಇವರಿಗೆ ಆ ದೋಷಗಳೆಲ್ಲ ಹೋಗಿ ಶುದ್ಧರಾಗ್ತಾರೆ. ಆದ್ದರಿಂದ ಈ ದೈತ್ಯ ಅಂತ ಯಾವುದು ಒಂದು ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರಲ್ಲ, ಇದು ಸ್ವರೂಪದಲ್ಲೇ ಸ್ವಭಾವ ಸಿದ್ಧವಾಗಿ ಯಾರಿಗಿರುತ್ತೋ ಅವರ ಕುರಿತು ಹೇಳ್ತಾ ಇದ್ದಾರೆ ಅಂತ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವುದಕ್ಕೆ ಹೇಳ್ತಾ ಇದ್ದಾರೆ ಸ್ವಭಾವ ಅಂದರೆ ಸ್ಪಷ್ಟ ಕೊಡ್ತಾರೆ. ವಿಶೇಷವಾಗಿ ಸಜ್ಜೀವ ರಾಶಿಗಳಲ್ಲಿ ದುಷ್ಟ ಸಹವಾಸ ಇತ್ಯಾದಿಗಳಿಂದ ಇಂಥ ತಪ್ಪಾದ ತಿಳುವಳಿಕೆ ಬಂದರೆ ಅದು ಸಜ್ಜನ ಸಹವಾಸದಿಂದ ಈ ಒಂದು ದುಷ್ಟ ಭಾವನೆಗಳನ್ನು ದೂರಗೈಸುವುದೇ ಸಾಧನ. ಯಾರು ಸಜ್ಜೀವ ರಾಶಿಗಳಿರ್ತಾರೆ ಅವರಿಗಿಂಥ ಒಂದು ಭಾವನೆಗಳನ್ನು ದೂರ ತೆಗೆಯೋದೇ ದೊಡ್ಡ ದೇವರ ಸೇವಾ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ದೈತ್ಯರ ಲಕ್ಷಣ, ಅವರ ಪ್ರವೃತ್ತಿ ಎಲ್ಲವನ್ನು ಕೂಡ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಬ್ರಹ್ಮದೇವರು ದೇವರ ಮುಂದೆ ಹೇಳತಕ್ಕಂಥ ವಿಚಾರ ಇದನ್ನು ಹೇಳ್ತಾ ಬರುತ್ತಾರೆ. ಗುಣಪೂರ್ಣಸ್ಯ ವಿಷ್ಣೋಸ್ತು ನಿರ್ಗುಣೇತಿ ವಿಚಿಂತನಂ. ಗುಣಪೂರ್ಣನಾಗಿರತಕ್ಕಂಥ ಶ್ರೀಹರಿಗೆ ಅವನು ನಿರ್ಗುಣ, ಗುಣವೇ ಇಲ್ಲದವ ಅಂತ ಚಿಂತನೆ ಮಾಡೋದು. ವಿಚಿಂತನಂ ಅಂದರು ಅಂದರೆ ವಿಪರೀತ ಚಿಂತನಂ, ಇದ್ದದ್ದಕ್ಕೆ ವಿಪರೀತವಾಗಿ ತಿಳಿಯೋದೇ ವಿಚಿಂತನ. ಜ್ಞಾನಾನಂದಾದಿ ಪೂರ್ಣಸ್ಯ ಸೋಹಮಿತ್ಯಾದಿ ಚಿಂತನಂ. ಜ್ಞಾನಾನಂದ ಪೂರ್ಣನಾಗಿರತಕ್ಕಂಥ ಭಗವಂತ ಎಲ್ಲಿ, ಅಪೂರ್ಣನಾದ ಜೀವ ಎಲ್ಲಿ, ಅಂತಹ ಜೀವ ತನ್ನನ್ನು ತಾನು ಭಗವಂತ ಅಂತ ತಿಳಿಯೋದು. ನಂತರ ಚಿದಾನಂದಾತ್ಮಕೆ ದೇಹೇ ಉತ್ಪತ್ತಿಯಾದಿ ವಿಚಿಂತನಂ. ಜ್ಞಾನಾನಂದಾತ್ಮಕವಾಗಿರತಕ್ಕಂಥ ಭಗವಂತನ ದೇಹದಲ್ಲಿ ದೇಹೇಹಿ ಉತ್ಪತ್ತಿಯಾದಿ ವಿಚಿಂತನಂ, ಉತ್ಪತ್ತಿ ಮೊದಲಾದವುಗಳ ತಪ್ಪು ತಿಳುವಳಿಕೆ. ಇನ್ನ ನಿತ್ಯ ಅವಿಯೋಗಿ ತದ್ದೇವ್ಯಾಹ ವಿಯೋಗಾದಿ ವಿಚಿಂತನಂ, ನಿತ್ಯ ಅವಿಯೋಗಿಯಾಗಿರತಕ್ಕಂಥ ಲಕ್ಷ್ಮೀ ದೇವಿಗೆ ದೇವರಿಂದ ವಿಯೋಗ ಮೊದಲಾದ್ದರ ಚಿಂತನೆ ಮಾಡುವುದು. ಅಚ್ಛೇದ್ಯ ಅಭೇದ್ಯ ಗಾತ್ರೇಶು ಛೇದ ಭೇದಾದಿ ಚಿಂತನಮಿತಿ. ಭಗವಂತನ ಅಚ್ಛೇದ್ಯವಾದ, ಕತ್ತರಿಸಲಿಕ್ಕಲ್ಲದ, ವಿಶೇಷವಾಗಿ ತುಂಡು ಮಾಡಲಿಕ್ಕಾಗದ ಶರೀರದಲ್ಲಿ ಛೇದ ಭೇದಾದಿಗಳ ಚಿಂತನೆ ಏನಿದೆ, ಇವೆಲ್ಲವೂ ಕೂಡ ದೈತ್ಯರ ಲಕ್ಷಣ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನ ಮತ್ತು ದೈತ್ಯ ಸ್ವಭಾವಗಳು ಏನೇನು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಲೇಷ ಭಯ ಶೋಕಾದಿ ಶೂನ್ಯಗೆ ಕ್ಲೇಶಗಳು ಪೇಳುವವ, ರಾಮ ವ್ಯಾಸ ರೂಪಂಗಳಿಗೆ ಋಷಿ ವಿಪ್ರತ್ವ ಪೇಳುವವ, ದಾಶರಥಿ ಕೃಷ್ಣಾದಿ ರೂಪಕ್ಕೆ ಕೇಶಖಂಡನೆ ಪೇಳುವ, ಮಕ್ಕಳಿಗೋಸುಗ ಶಿವಾರ್ಚಯ ಮಾಡಿದನೆಂಬುವನೆ ದೈತ್ಯ ಎಂಬುವವ ದೈತ್ಯ. ಇನ್ನ ಭಗವಂತ ಲೇಷ ಭಯ ಶೋಕಾದಿ ಶೂನ್ಯಗೆ, ಭಯ ಶೋಕ ಮೊದಲಾದ ಕಿಂಚಿತ್ತು ಮೂರು ಕಾಲಗಳಲ್ಲೂ ಕಿಂಚಿತ್ತು ಇಲ್ಲ ಅವನಿಗೆ, ಅಂಜಿಕೆ ದುಃಖ ಮೊದಲಾದ್ದು ಅಂಥ ಆನಂದಪೂರ್ಣನಾದ ಹರಿಗೆ ಕ್ಲೇಶಗಳ ಪೇಳುವವ. ಸೀತೆಯನ್ನು ಕಳ್ಕೊಂಡು ದುಃಖಪಟ್ಟದ್ದು, ಭಾರತ ಯುದ್ಧದಲ್ಲಿ ಏನು ತುಂಬ ಶ್ರಮಪಟ್ಟ ಕೃಷ್ಣ, ಮೈ ಬೆವರಿತು, ರಕ್ತ ಸುರಿತು ಅಂತ. ನಂತರ ಜರಾಸಂಧಾದಿಗಳಿಂದ ಶ್ರೀಕೃಷ್ಣನಿಗೆ ಅವಮಾನ ಆಯಿತು, ಕೃಷ್ಣ ಓಡಿ ಹೋದ ಅಂತ ಮೊದಲಾದ್ದು. ಕೃಷ್ಣ ಮೋಹಕ್ಕೆ ಏನು, ದೈತ್ಯರ ಮೋಹಕ್ಕೇನು ಮಾಡಿರ್ತಾನೆ ಅದನ್ನು ಹೌದು ಅಂತ ತಿಳ್ಕೊಂಡವ. ಇನ್ನ ರಾಮ ವ್ಯಾಸ ಪರಶುರಾಮ ರೂಪ, ಹಾಗೆ ವೇದವ್ಯಾಸ ರೂಪ, ಎರಡೂ ಕೂಡ ಸಚ್ಚಿದಾನಂದ ರೂಪಗಳಾಗಿರೋ ಕಾಲಕ್ಕೆ ಈ ಎರಡು ರೂಪಗಳಿಗೆ ಅದರಲ್ಲಿ ವೇದವ್ಯಾಸರು ಪರಾಶರರಿಂದ ಹುಟ್ಟಿದವರು. ನಂತರ ಪರಶುರಾಮ ರೂಪ ಜಮದಗ್ನಿಗಳಿಂದ ಹುಟ್ಟಿದ್ದು ಅಂತ, ವಿಪ್ರಕುಲದಲ್ಲಿ ಹುಟ್ಟಿದವರು, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಋಷಿಗಳಿವರು ಅಂತ ತಿಳಿಯೋದು. ಹೇಳ್ತಾರೆ ರಾಮ ವ್ಯಾಸ ರೂಪಂಗಳಿಗೆ ಋಷಿ ವಿಪ್ರತ್ವ ಪೇಳುವವ, ದಾಶರಥಿ ಕೃಷ್ಣಾದಿ ರೂಪಕ್ಕೆ ಕೇಶಖಂಡನೆ ಪೇಳುವ. ರಾಮಕೃಷ್ಣಾದಿ ರೂಪಗಳಿಗೆ ಕೂದಲು ಕತ್ತರಿಸಿದರು ಅಂತ ಹೇಳೋದು. ರಾಮ ವನವಾಸಕ್ಕೆ ಹೋಗಿ ತಿರುಗಿ ಬರ್ತಾನಲ್ಲ, ಇನ್ನೇನು ಪಟ್ಟಾಭಿಷೇಕ ಅಂತಿದೆ ಅಲ್ಲಿ ಹೇಳುತ್ತಾ ಸ್ಪಷ್ಟವಾಗಿ, ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಈ ಕೇಶ ಖಂಡನ ಮಾಡುವವರು ಬಂದು ರಾಮಾದಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಈ ಕೂದಲು ಕತ್ತರಿಸಿದರು. ರಾಮದೇವರಿಗೆ ಕೂದಲು ಕತ್ತರಿಸಿ ಚೆನ್ನಾಗಿ ತಯಾರು ಮಾಡಿದರು, ಅವಾಗ ಅಭಿಷೇಕ ಆಯಿತು ರಾಮದೇವರಿಗೆ ಅಂತ ಹೇಳ್ತಾರೆ. ರಾಮನಿಗೆ ಹಾಗೆ ಕೃಷ್ಣನಿಗೆ ಕೂದಲನ್ನು ಕತ್ತರಿಸೋದು ಯಾಕೆ, ದೇವರಿಗೂ ದೇವರ ಕೂದಲಿಗೂ ಭೇದ ಇಲ್ಲ, ದೇವರನ್ನ ಕತ್ತರಿಸ್ಲಿಕ್ಕಾಗುತ್ತಾ, ಆಗಲ್ಲ. ಅದಕ್ಕೆ ರಾಮ ದಾಶರಥಿ ಕೃಷ್ಣಾದಿ ರೂಪಕ್ಕೆ ಕೇಶ ಖಂಡನೆ ಪೇಳ್ವ, ಈ ಕೂದಲು ಕತ್ತರಿಸಿದ್ರು ಅಂತ ಹೇಳೋದು ಯಾಕೆ, ದೇವರ ಅವಯವಗಳಿಗೆ ಭಾಗಗಳಿಗೆ ಭೇದವಿಲ್ಲ, ಎಲ್ಲ ಒಂದೇ ಅಂತ ಮೇಲ್ನೋಟಕ್ಕೆ ಭಾಗದಂತೆ ತೋರೋದು, ಎಲ್ಲ ಒಂದೇ ಅಂತ ಯಾರಿಗೆ ಗೊತ್ತಿಲ್ಲ, ಸ್ವಭಾವತಃ ಗೊತ್ತಿಲ್ಲ. ಆ ಗೊತ್ತಿಲ್ಲದ್ದು, ಆ ತಪ್ಪು ತಿಳುವಳಿಕೆ ಯಾರ ಸ್ವರೂಪದಲ್ಲೇ ಕೂತಿದೆ, ಅವರು ದೈತ್ಯ. ಇನ್ನ ಮಕ್ಕಳಿಗೋ ಸುಗ ಶಿವ ಅರ್ಚನೆಯ ಮಾಡಿದನೆಂಬುವ ದೈತ್ಯ,
ಕೃಷ್ಣ, ಆದಮೇಲೆ ರಾಮಚಂದ್ರ, ರುದ್ರದೇವರ ಅರ್ಚನೆ ಮಾಡಿದರು, ರುದ್ರದೇವರ ಪ್ರತಿಷ್ಠಾಪನೆ ಮಾಡಿದರು, ಮಕ್ಕಳಿಗಾಗಿ ರುದ್ರದೇವರ ತಪಸ್ಸನ್ನು ಮಾಡಿದ ಕೃಷ್ಣ ಇತ್ಯಾದಿಗಳನ್ನು ಹೇಳತಕ್ಕಂಥವರು ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ದೈತ್ಯರೇ ಆಗಿದ್ದಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಕ್ಲೇಶ ಶೋಕಾದಿ ಶೂನ್ಯಸ್ಯ ಹರೇಹೇ ಕ್ಲೇಶಾದಿ ಚಿಂತನಂ. ಕ್ಲೇಶ ಶೋಕಾದಿಗಳು ಇಲ್ಲದೇ ಇರುವಂತಹ ದೇವರಿಗೆ ಕ್ಲೇಶಾದಿಗಳಿವೆ ಎಂದು ತಿಳಿಯೋದು. ವ್ಯಾಸ ರಾಮಾದಿ ರೂಪೇಶು ಋಷಿ ವಿಪ್ರತ್ವ ಚಿಂತನಂ. ವೇದವ್ಯಾಸರು ಋಷಿಗಳು, ಪರಶುರಾಮ ಬ್ರಾಹ್ಮಣ ಅಂತ ಆ ಒಂದು ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಬರತಕ್ಕಂಥದ್ದೇ ದೇವರಿಗೆ ಬಂದಿದೆ ಎಂದು ತಿಳಿಯೋದು. ರಾಮಕೃಷ್ಣಾದಿ ರೂಪೇಶು ತಥಾ ಭೇದ ವಿಚಿಂತನಂ. ರಾಮಕೃಷ್ಣಾದಿ ರೂಪಗಳಿಗೆ ಭೇದವನ್ನು ಚಿಂತನೆ ಮಾಡುವುದು. ನಂತರ ಸಂತಾನಾರ್ಥಂ ತು ಕೃಷ್ಣೇನ ಶಿವಪೂಜಾದಿ ಚಿಂತನಂ. ಅಲ್ಲಿ ರಾಮಕೃಷ್ಣಾದಿ ರೂಪೇಶು ತಥಾ ಭೇದ ವಿಚಿಂತನಂ ಅಂದರೆ ಛೇದ ಭೇದ ಅಂತ ತುಂಡು ಮಾಡುವುದು, ಅಂದರೆ ಕೇಶಗಳನ್ನು ತುಂಡು ಮಾಡುವುದು ಮೊದಲಾದ್ದೆಲ್ಲ ಅದು ಚಿಂತನೆ ಮಾಡುವುದು. ಸಂತಾನಕ್ಕಾಗಿ ಸಂತಾನಾರ್ಥಂ ತು ಕೃಷ್ಣೇನ ಶಿವಪೂಜಾದಿ ಚಿಂತನಂ. ಕೃಷ್ಣ ರುದ್ರದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿದ ಅಂತ ಹೇಳೋದು, ಇವೆಲ್ಲವೂ ದೇವರು ಮೋಹಕ್ಕಾಗಿ ಮಾಡಿದ್ದನ್ನು ಹೌದು ಹಾಗೆ ಮಾಡಿದ್ದು ಸರಿ ಅಂತ ಯಾರು ತಿಳಿಯುತ್ತಾರೆ ಅವರು ದೈತ್ಯರು. ಸ್ವಭಾವದಲ್ಲಿ ಯಾರು ತಿಳ್ಕೊಂಡಿರ್ತಾರೆ ಅವರು ದೈತ್ಯರು. ಯಾರಾದರೂ ತಿಳ್ಕೊಂಡಿದ್ದರೂ ನಂತರ ಕಾಲಾಂತರದಲ್ಲಿ ಗುರುಗಳ ಅನುಗ್ರಹದಿಂದ ಕಳ್ಕೊಳ್ಳುತ್ತಾರೆ ಅವರೆಲ್ಲ ಸಜ್ಜನರು ದೈತ್ಯರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.